ಹ್ಯೂಮನ್ ಪೋಡಿಯಂ ಎಂಟಿಆರ್ ಸಿಯಾಟೆಲ್ ಮತ್ತು ಮಯ್ಯಾ ಪಬ್ಲಿಕೇಶನ್ ಸಹಭಾಗಿತ್ವದಲ್ಲಿ ಪ್ರಸ್ತುತಪಡಿಸುತ್ತದೆ ಪಾತಕ ಲೋಕ ಕನ್ನಡ ಟ್ರೂ ಕ್ರೈಮ್ ಪಾಡ್ಕಾಸ್ಟ್ ಕೇಸ್ 7 ಎಪಿಸೋಡ್ 3 ಕಿಲ್ಲಿಂಗ್ ಮಷೀನ್ ಆಫ್ ಬೆಂಗಳೂರು. ಕ್ರೈಮ್ ಇನ್ವೆಸ್ಟಿಗೇಷನ್ನಲ್ಲಿ ಆಸಕ್ತಿ ಇರುವ ಕೆಲವು ಪೊಲೀಸರಿಗೆ ಒಂದು ಅಭ್ಯಾಸ ಇರುತ್ತದೆ. ಆಗಾಗ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಅಲ್ಲಿರುವ ಕೆಲವು ಖೈದಿಗಳನ್ನು ಮಾತನಾಡಿಸಿ ಹೊರಗಡೆ ಪೊಲೀಸಿನವರಿಗೆ ಗೊತ್ತಿಲ್ಲದೇ ನಡೆಯುವ ಕೆಲವು ವಿಷಯಗಳನ್ನು ಸಂಗ್ರಹಿಸುವುದು. ಅದು 2007 ಇಸವಿಯ ಆಗಸ್ಟ್ ತಿಂಗಳ ಕೊನೆ. 9 ವರ್ಷಗಳ ಹಿಂದೆ ಹೈವೇಗಳಲ್ಲಿ ಮರಣ ಮೃದಂಗ ಬಾರಿಸಿ ಜೈಲು ಸೇರಿದ್ದ ಶ್ಯಾಮ್ ಮತ್ತು ರವಿಯನ್ನು ಬೆಂಗಳೂರು ಮರೆತಿತ್ತು. ಅಂದು ಜೈಲಿನಲ್ಲಿದ್ದ ಕೆಲವು ಖೈದಿಗಳ ಜೊತೆ ಮಾತನಾಡಿ ಅವರಿಗೆ ಜೈಲಿನೊಳಗೆ ಕಿವಿಗೆ ಬಿದ್ದ ವಿಷಯಗಳನ್ನು ಸಂಗ್ರಹಿಸಲು ಕಲಾಸಿಪಾಳ್ಯ ಇನ್ಸ್ಪೆಕ್ಟರ್ SK ಉಮೇಶ್ ಹೋಗಿದ್ದರು. ಹಾಗೆ ಮಾತನಾಡಿ ಹೊರಗೆ ಬರುತ್ತಾ ತಾವು ಒಳಗೆ ಹೋಗುವಾಗ ಡೆಪಾಸಿಟ್ ಮಾಡಿದ್ದ ವಸ್ತುಗಳನ್ನು ತೆಗೆದುಕೊಳ್ಳುವಾಗ ಅಲ್ಲಿದ್ದ ಜೈಲು ಸಿಬ್ಬಂದಿ ಹೇಳಿದರು, ಸರ್ ಇವತ್ತು ಬೆಳಗ್ಗೆ ಕೋಲಾರ ಜೈಲಿನಿಂದ ಶ್ಯಾಮ್ ತಪ್ಪಿಸ್ಕೊಂಡ. ಹೌದಾ, ಹೇಗೆ ತಪ್ಪಿಸ್ಕೊಂಡ ಬಡ್ಡಿ ಮಗ ಎಂದು ಉಮೇಶ್ ಕೇಳಿದರು.
ಗೊತ್ತಿಲ್ಲ ಸರ್, ರಾತ್ರಿ ಯಾವಾಗಲೂ ತಪ್ಪಿಸ್ಕೊಂಡಿದ್ದಾನೆ. ಜೈಲಿನಲ್ಲಿ ಇದೇ ವಿಷಯ ಚರ್ಚೆ ಆಗ್ತಾ ಇದೆ. ನಮ್ಮ ಜೈಲಿಂದ ಇತ್ತೀಚೆಗೆ ಕೋಲಾರ ಜೈಲಿಗೆ ಹೋಗಿದ್ದ.
ತಪ್ಪಿಸ್ಕೊಳ್ಳೋಕ್ಕೆ ಪ್ಲಾನ್ ಹಾಕಿದ್ದ ಅಂತ ಕಾಣತ್ತೆ.
ಸದ್ಯ ನಮ್ಮ ಜೈಲಿಂದ ಹೋಗಿದ್ರೆ ನಮ್ಮ ತಲೆ ಮೇಲೆ ಬರ್ತಾ ಇತ್ತು ಸರ್ ಎಂದು ಹೇಳಿದರು.
ಪೊಲೀಸ್ ಸ್ಟೇಷನ್ಗೆ ಬಂದ ಉಮೇಶ್ ಶ್ಯಾಮ್ ಮತ್ತು ರವಿಯನ್ನು ಅರೆಸ್ಟ್ ಮಾಡಿದ ಟೀಮಿನಲ್ಲಿದ್ದ ನಟರಾಜು, ಸುಬ್ರಹ್ಮಣಿ ಮತ್ತು ರಾಮಿರೆಡ್ಡಿ ಎಂಬ ಕಾನ್ಸ್ಟೇಬಲ್ಗಳ ಜೊತೆ ಮಾತನಾಡಿ ವಿವರ ಪಡೆಯಲು ಪ್ರಯತ್ನಿಸಿದರು. ಏಕೆಂದರೆ 1998 ಇವರಿಬ್ಬರು ಅರೆಸ್ಟ್ ಆದಾಗ ಉಮೇಶ್ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅರೆಸ್ಟ್ ಮಾಡಿದ ಟೀಮಿನ ACP ಮುನಿಯಪ್ಪ ಮತ್ತು ಇನ್ಸ್ಪೆಕ್ಟರ್ ಗಚ್ಚಿನಕಟ್ಟಿ ಈಗ ರಿಟೈರ್ ಆಗಿದ್ದರು. ಆ ಮಾತುಕತೆಯಿಂದ ಹೆಚ್ಚಿನ ವಿವರಗಳೇನೂ ಸಿಗಲಿಲ್ಲ. ಸರಿ, ಸೀದಾ ಕೋಲಾರದ ಜೈಲಿಗೆ ಹೋಗಿ ಅಲ್ಲಿ ವಿಚಾರಣೆ ನಡೆಸಿದರು. ಅಲ್ಲಿಂದ ಕೋಲಾರ ಟೌನ್ ಪೊಲೀಸ್ ಸ್ಟೇಷನ್ಗೆ ಸಹ ಹೋಗಿ ಪೊಲೀಸರು ಯಾವ ದಿಕ್ಕಿನಲ್ಲಿ ತನಿಖೆ ನಡೆಸುತ್ತಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡರು. ಅಂತಹ ಹೆಚ್ಚಿನ ಮಾಹಿತಿ ಸಿಕ್ಕಿದಂತೆ ಅನ್ನಿಸಲಿಲ್ಲ. ಆದರೆ ಅವರಿಗೆ ಒಂದು ವಿಷಯ ತಿಳಿಯಿತು. ಶ್ಯಾಮ್ ಜೊತೆ ಕವಿರಾಜ್ ಎಂಬಾತನೂ ಸಹ ಕೋಲಾರದ ಜೈಲಿಗೆ ವರ್ಗಾವಣೆಯಾಗಿದ್ದ. ಸ್ವಲ್ಪ ದಿನದಲ್ಲೇ ಆತನಿಗೂ ಬೇಲ್ ಸಿಕ್ಕು, ಅವನೂ ಹೊರಗಡೆ ಬಂದಿದ್ದ. ಕೋಲಾರ ಜೈಲಿನಲ್ಲೂ ಮತ್ತು ಕೋಲಾರ ಪೊಲೀಸಿನವರಲ್ಲೂ ಇದ್ದ ಅನುಮಾನ ಎಂದರೆ ಈ ಕವಿರಾಜ್ ಸಹಾಯದಿಂದಲೇ ಶ್ಯಾಮ್ ತಪ್ಪಿಸಿಕೊಂಡಿದ್ದಾನೆ ಎಂಬುದು. ಬೇರೆ ಪೊಲೀಸರು ಸಹ ಶ್ಯಾಮ್ ಹಿಂದೆ ಬಿದ್ದಿದ್ದರೂ ಯಾವುದೇ ವಿಷಯವನ್ನು ಹೊರಗಡೆ ಬಿಡುತ್ತಿರಲಿಲ್ಲ. ದಿನದಿಂದ ದಿನಕ್ಕೆ ಶ್ಯಾಮ್ನ ಕೇಸು ಕ್ಲಿಷ್ಟಕರವಾಗಿ 1 ತಿಂಗಳು ಕಳೆಯಿತು. ಅಲ್ಲಿಂದ ಮುಂದೆ ಶ್ಯಾಮ್ನನ್ನು ಪತ್ತೆ ಹಚ್ಚಲು ಉಮೇಶ್ ಬೇರೆ ದಾರಿ ಹಿಡಿದರು. ಮೊದಲನೆಯದಾಗಿ 1 ವರ್ಷದ ಕೆಳಗೆ ಜೈಲಿನಲ್ಲಿಯೇ ಶ್ಯಾಮ್ನನ್ನು ಇಂಟರ್ವ್ಯೂ ಮಾಡಿದ್ದ ಪತ್ರಕರ್ತನೊಬ್ಬನ ಜೊತೆ ಬಹಳ ಹೊತ್ತು ಮಾತನಾಡಿದರು. ಆ ಮಾತುಕತೆಯ ಸಮಯದಲ್ಲಿ ಶ್ಯಾಮ್ ಬಗ್ಗೆ ಹಲವಾರು ಹೊಸ ವಿಷಯಗಳು ಹೊರಕ್ಕೆ ಬಂದವು. ಮೊದಲಿಗೆ ಆತನ 3 ಹೆಂಡತಿಯರ ಹೊಸ ಮನೆಗಳ ಪತ್ತೆ ಹಚ್ಚುವ ಕಾರ್ಯ ಆರಂಭವಾಯಿತು. ಮೊದಲನೇ ಮತ್ತು 3ನೇ ಹೆಂಡತಿಯ ಮನೆಗಳು ಪತ್ತೆಯಾದರೂ ಹೊಸೂರಿನ ಬಾಗೂರಿನಲ್ಲಿ ಇದೆ ಎಂದು ಹೇಳಲಾದ 2ನೇ ಹೆಂಡತಿಯ ಮನೆ ಸುಳಿವು ಸಿಗಲಿಲ್ಲ. ಶ್ಯಾಮ್ನ ಫೋಟೋ ಹಿಡಿದು ಆ ಪ್ರದೇಶದಲ್ಲೆಲ್ಲ ವಿಚಾರಿಸಿ ನೋಡಿದರೂ ಏನೂ ಸುಳಿವು ಸಿಗಲಿಲ್ಲ. ಅಷ್ಟರಲ್ಲಿ ಅವರಿಗಿದ್ದ ಮಾಹಿತಿದಾರ ಕೋಲಾರದ ಜೈಲಿನಲ್ಲಿ ಶ್ಯಾಮ್ನನ್ನು ಹೊಸೂರಿನ ಹತ್ತಿರದ ಕಾಜಿ ಸೊನ್ನನಹಳ್ಳಿ ಸುರೇಶ್ ಎನ್ನುವವನನ್ನು ಭೇಟಿಯಾಗಿದ್ದ ಎನ್ನುವ ಸುದ್ದಿ ತಲುಪಿಸಿದನು. ಉಮೇಶ್ ಸುರೇಶ್ನನ್ನ ಕರೆಸಿ ವಿಚಾರಿಸಿದರು. ಆಗ ಅವರಿಗೆ ತಿಳಿದ ವಿಷಯ ಎಂದರೆ ಶ್ಯಾಮ್ ಹತ್ತಿರ ಈಗ ಒಂದು ಕ್ವಾಲಿಸ್ ಕಾರು ಇದೆ ಮತ್ತು ಅವನ ಜೊತೆ ಇನ್ನೊಬ್ಬ ಇರುತ್ತಾನೆ ಎನ್ನುವುದು. ಆ ಇನ್ನೊಬ್ಬ ಕವಿರಾಜ್ ಹೌದೋ ಅಲ್ಲವೋ ಎನ್ನುವುದು ಮಾತ್ರ ತಿಳಿಯಲಿಲ್ಲ. ಇದರ ಮಧ್ಯೆ ಪತ್ರಕರ್ತ ನೀಡಿದ್ದ ಕೆಲವು ಮೊಬೈಲ್ ನಂಬರ್ಗಳನ್ನು ಆಧರಿಸಿ 1-2 ನಂಬರ್ಗಳನ್ನು ಉಮೇಶ್ ಇಂಟರ್ಸೆಪ್ಟ್ ಮಾಡಲು ಆರಂಭಿಸಿದರು. ಆ ನಂಬರ್ಗಳ ಸಂಭಾಷಣೆಗಳಲ್ಲಿ ಶ್ಯಾಮ್ ಹೊಸಕೋಟೆಯ ಹತ್ತಿರದ ಜಡಿಗೇನಹಳ್ಳಿಯ ಒಂದು ತೋಪಿನಲ್ಲಿ ರಾತ್ರಿ ಮಲಗುತ್ತಾನೆ ಎನ್ನುವ ಮಾಹಿತಿ ದೊರೆಯಿತು. ಆ ಮಾಹಿತಿಯನ್ನು ಹಿಡಿದುಕೊಂಡು ಆ ತೋಪಿನ ಹತ್ತಿರ 4-5 ದಿನ ಕಳೆದರೂ ಶ್ಯಾಮ್ ಬರಲೇ ಇಲ್ಲ. ಇಷ್ಟರಲ್ಲಿ ಇಂಟರ್ಸೆಪ್ಟ್ ಮಾಡುತ್ತಿದ್ದ ಫೋನಿನಲ್ಲಿ ಶ್ಯಾಮ್ ತನ್ನ 3ನೇ ಹೆಂಡತಿಯನ್ನು ಭೇಟಿಯಾಗಲು ಹೊಸಕೋಟೆಯ ಹತ್ತಿರದ ನಾಗನಾಯಕನ ಕೋಟೆಗೆ ಬರುತ್ತಾನೆ ಎಂಬ ಮಾಹಿತಿ ಸಹ ಬಂದಿತು. ಅಲ್ಲಿ ಕಾಯ್ದರೂ ಕೂಡ ಯಾವುದೇ ಉಪಯೋಗವಾಗಲಿಲ್ಲ. ಮುಂದೆ ಅವನ ಮೊದಲ ಹೆಂಡತಿ ಇದ್ದ ಚಿಕ್ಕ ತಿರುಪತಿಯ ಕಡೆಗೆ ಇವರ ತನಿಖೆ ತಿರುಗಿತು. ಆಕೆ ಪ್ರತಿ ಶನಿವಾರ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಆ ದೇವಸ್ಥಾನದ ಎದುರು ತೆಂಗಿನಕಾಯಿ ಮಾರುವವನಿಗೆ ಪ್ರತಿ ಶನಿವಾರ ಒಂದು ಫೋನ್ ಕರೆ ಬರುತ್ತಿತ್ತು ಎನ್ನುವುದು ಪೊಲೀಸರಿಗೆ ಗೊತ್ತಾಯಿತು. ಅವನನ್ನು ನಿಧಾನವಾಗಿ ಬಾಯಿ ಬಿಡಿಸಿದರು. ಇಲ್ಲಿಯೂ ಅಷ್ಟೇ,
ಶ್ಯಾಮ್ ತಾನು ಅಷ್ಟು ಸುಲಭವಾಗಿ ಪೊಲೀಸ್ ಬಲೆಗೆ ಬೀಳುವುದಿಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದ. ಪ್ರತಿ ಶನಿವಾರ ಬೆಳಗ್ಗೆ ಫೋನ್ ಮಾಡಿ ತನ್ನ ಹೆಂಡತಿಗೆ ಪೂಜೆಯ ಹಣ್ಣುಕಾಯಿ ಕೊಡುವಂತೆ ಹೇಳುತ್ತಿದ್ದ. ಯಾವಾಗಾದರೂ ಒಬ್ಬ ಬಂದು ಹಣ್ಣುಕಾಯಿ ದುಡ್ಡು ಕೊಟ್ಟು ಹೋಗುತ್ತಿದ್ದ. ಒಂದು ತಿಂಗಳಿನಿಂದ ದುಡ್ಡು ಕೊಡುವವನು ಬಂದಿರಲಿಲ್ಲ. ಆದರೆ ಬಂದೇ ಬರುತ್ತಾನೆ ಎನ್ನುವುದು ತೆಂಗಿನಕಾಯಿ ಮಾರುವವನಿಗೆ ಗೊತ್ತಿತ್ತು. ಆದರೆ ಶ್ಯಾಮ್ನನ್ನು ತೆಂಗಿನಕಾಯಿ ಮಾರುವವನು ನೋಡಿಯೇ ಇರಲಿಲ್ಲ. ಶ್ಯಾಮ್ ತಪ್ಪಿಸಿಕೊಂಡು 2 ತಿಂಗಳಾಗುತ್ತಾ ಬಂದಿತ್ತು. ರವಿ ಜೈಲಿನಲ್ಲಿಯೇ ಇದ್ದ. ಶ್ಯಾಮ್ ಜೊತೆ ಇದ್ದ ಇನ್ನೊಬ್ಬ ವ್ಯಕ್ತಿ ಯಾರು ಎನ್ನುವುದು ಪೊಲೀಸರಿಗೆ ಗ್ಯಾರಂಟಿ ಇರಲಿಲ್ಲ. ಏಕೆಂದರೆ ಆತ ಮೊದಲ ಬಾರಿ ಅರೆಸ್ಟ್ ಆಗುವ ಸಮಯಕ್ಕೆ ಆತನಿಗೆ ಬಹಳಷ್ಟು ಜನ ಗೆಳೆಯರಿದ್ದರು ಮತ್ತು ಅವನಿಗೆ ಜಾರ್ಜ್ ಎನ್ನುವ ತಮ್ಮ ಸಹ ಇದ್ದ. ಹೆಚ್ಚಿನವರು ಸಣ್ಣ ಪುಟ್ಟ ಅಪರಾಧಗಳಲ್ಲಿ ಭಾಗಿಗಳಾದರೂ ಶ್ಯಾಮ್ ಏನು ಮಾಡುತ್ತಾನೆ ಎನ್ನುವುದು ಅವರಿಗೆ ಗೊತ್ತಿರಲಿಲ್ಲ. ಜೈಲಿನಲ್ಲಿ ಶ್ಯಾಮ್ಗೆ ಬಹಳಷ್ಟು ಅಭಿಮಾನಿಗಳು ಹುಟ್ಟಿಕೊಂಡಿದ್ದರು. ಈ 2 ತಿಂಗಳುಗಳಲ್ಲಿ ಶ್ಯಾಮ್ ಏನೇನು ಮಾಡಿದ್ದಾನೆ ಎನ್ನುವುದು ಪೊಲೀಸರಿಗೆ ಗೊತ್ತಿರಲಿಲ್ಲ. ಅಕ್ಟೋಬರ್ ತಿಂಗಳ ಮಧ್ಯದಲ್ಲಿ ಫೋನ್ಗಳನ್ನು ಇಂಟರ್ಸೆಪ್ಟ್ ಮಾಡುತ್ತಿದ್ದ ಪೊಲೀಸರಿಗೆ ಶ್ಯಾಮ್ ಕೆಂಗೇರಿಯ ಹತ್ತಿರದ ದುಬಾಸಿಪಾಳ್ಯದಲ್ಲಿ ಇರಬಹುದು ಎನ್ನುವ ಮಾಹಿತಿ ಸಿಕ್ಕಿತು. ಅದನ್ನು ಆಧರಿಸಿ ಆ ಪ್ರದೇಶಕ್ಕೆ ಹೋದಾಗ ಒಂದು ಕೆಂಪು ಬಣ್ಣದ ಕ್ವಾಲಿಸ್ ನಿಂತಿದ್ದು ಕಾಣಿಸಿತು. ತಕ್ಷಣವೇ ಕ್ವಾಲಿಸ್ ಯಾವ ಕಡೆಯೂ ಹೋಗದಂತೆ ಸುತ್ತುವರೆದರು. ಒಳಗೆ ಇಬ್ಬರು ಇದ್ದರು. ಮೊದಲನೆಯವನು ಶ್ಯಾಮ್ ಮತ್ತು ಎರಡನೆಯವನು ಕೋಲಾರದ ಜೈಲಿನಿಂದ ಬೇಲ್ ಮೇಲೆ ಹೊರಗೆ ಬಂದಿದ್ದ ಕವಿರಾಜ್. ಶ್ಯಾಮ್ ಕೆಂಗೇರಿ ಕಡೆಗೆ ಬಂದಿದ್ದು ಗಾಂಜಾ ಖರೀದಿಗಾಗಿ. ಏಕೆಂದರೆ ತನಗೆ ಮೊದಲು ಗಾಂಜಾ ಸೊಪ್ಪು ಮಾರುತ್ತಿದ್ದವರ ಮೇಲೆ ಪೊಲೀಸರು ಕಣ್ಣಿಟ್ಟಿರುತ್ತಾರೆ ಎನ್ನುವ ಗುಮಾನಿ ಶ್ಯಾಮ್ಗೆ ಇತ್ತು. ಹಾಗಾಗಿ ಕೆಂಗೇರಿಯ ಹತ್ತಿರ ಹೊಸ ಗಾಂಜಾ ವ್ಯಾಪಾರಿಯನ್ನು ಗುರುತು ಮಾಡಿಕೊಂಡಿದ್ದ. ಗಾಂಜಾ ಸೇದಿದ ಮೇಲೆ ಯಾವುದಾದರೂ ಹೈವೇ ರಾಬರಿ ಮಾಡುವ ಯೋಜನೆಯೂ ಇತ್ತು. ಅಷ್ಟರಲ್ಲೇ ಪೊಲೀಸರ ಬಲೆಗೆ ಬಿದ್ದಿದ್ದ. ಇಬ್ಬರನ್ನು ಅರೆಸ್ಟ್ ಮಾಡಿದ ಮೇಲೆ ಪೊಲೀಸರು ಕವಿರಾಜ್ನ ಇನ್ನೂ 3 ಸಹಚರರನ್ನು ಅರೆಸ್ಟ್ ಮಾಡಿದ್ದರು. ಕವಿರಾಜ್ ಭೂಗತ ರೌಡಿಯಾಗಿ ಸೆನೆಗಲ್ನಲ್ಲಿ ನೆಲೆಸಿದ್ದ ರವಿ ಪೂಜಾರಿಯ ಶಿಷ್ಯನಾಗಿದ್ದನು. ಬೆಂಗಳೂರಿನ ದೊಡ್ಡ ಬಿಲ್ಡರ್ಗಳು ಮತ್ತು ರಿಯಲ್ ಎಸ್ಟೇಟ್ನ ವ್ಯವಹಾರದವರಿಗೆ ಫೋನ್ ಕಾಲ್ ಮಾಡಿ ಅವರಿಗೆ ಹೆದರಿಸಿ ತನ್ನ ಶಿಷ್ಯಂದಿರ ಮೂಲಕ ಹಫ್ತಾ ವಸೂಲು ಮಾಡಿಸುತ್ತಿದ್ದ. 2007 ಇಸವಿಯಲ್ಲಿ ತಿಲಕ್ ನಗರದಲ್ಲಿದ್ದ ಶಬನಂ ಡೆವಲಪರ್ಸ್ ಮಾಲೀಕ ಸಮೀವುಲ್ಲಾನಿಗೆ ಫೋನ್ ಮಾಡಿ 10 ಕೋಟಿ ಕೊಡುವಂತೆ ಬೆದರಿಸಿದ್ದ. ಆದರೆ ಸಮೀವುಲ್ಲಾ ಇದಕ್ಕೆ ಬಗ್ಗಲಿಲ್ಲ. ತಕ್ಷಣವೇ ರವಿ ಪೂಜಾರಿಯು ತನ್ನ ಶಿಷ್ಯಂದಿರಿಗೆ ಫೋನ್ ಮಾಡಿ ಸಮೀವುಲ್ಲಾ ಆಫೀಸ್ನ ಮೇಲೆ ದಾಳಿ ಮಾಡಿ ಹೆದರಿಸುವಂತೆ ಹೇಳಿದ. ಸಾಯಂಕಾಲ 5 ಗಂಟೆ ಸುಮಾರಿಗೆ ಶಬನಂ ಡೆವಲಪರ್ಸ್ ಆಫೀಸಿಗೆ ನುಗ್ಗಿದ ಕವಿರಾಜ್ ಮತ್ತು ಅವನ ಗೂಂಡಾಗಳು ಮನ ಬಂದಂತೆ ಗುಂಡು ಹಾರಿಸಿದ್ದರು. ಆ ಸಮಯದಲ್ಲಿ ಆಫೀಸಿನಲ್ಲಿ ಇದ್ದವರೆಂದರೆ ಒಬ್ಬ ದಿನಗೂಲಿ ಮಾಡಿಕೊಂಡು ಹೊಟ್ಟೆಯೊರೆಯುತ್ತಿದ್ದ ಹುಡುಗ ಮತ್ತು ರಿಸೆಪ್ಷನಿಸ್ಟ್ ಕೆಲಸಕ್ಕೆ ಸ್ವಲ್ಪ ದಿನಗಳ ಹಿಂದೆ ಸೇರಿದ್ದ ಒಬ್ಬ ಹುಡುಗಿ. ಈ ಗುಂಡಿನ ದಾಳಿಯಲ್ಲಿ ಅವರಿಬ್ಬರೂ ಸತ್ತು ಹೋದರು. ಈ ಪ್ರಕರಣದಲ್ಲಿ ಅರೆಸ್ಟ್ ಆದ ಕವಿರಾಜ್ ಬೆಂಗಳೂರು ಜೈಲಿನಲ್ಲಿದ್ದ. ಅಷ್ಟರೊಳಗೆ ಶ್ಯಾಮ್ಗೆ ಜೈಲಿನ ಒಳಗೆ ಒಂದು ಅಭಿಮಾನಿ ಬಳಗವೇ ಬೆಳೆದಿತ್ತು. ಶ್ಯಾಮ್ನ ಚರಿತ್ರೆ ತಿಳಿದುಕೊಂಡ ಕವಿರಾಜ್ ಅವನಿಗೆ ಹತ್ತಿರವಾದ. ಶ್ಯಾಮ್ನ ಧೈರ್ಯವನ್ನು ಹೊಗಳುತ್ತಾ,
ನಿನ್ನಷ್ಟು ಧೈರ್ಯ ಇರೋರು ಕೋಟಿಗಟ್ಟಲೆ ಸಂಪಾದಿಸ್ಬೋದು. ನಿನಗೆ ಹೊರಗಿರೋ ಹೆಸರು ನೋಡಿದರೆ ಅರ್ಧ ಕರ್ನಾಟಕನೇ ನಡಗತ್ತೆ. ಜೈಲಿನಿಂದ ತಪ್ಪಿಸ್ಕೊಂಡು ಹೊರಗಡೆ ಹೋಗಿ ನಿನ್ನ ಹೆಸರಿನಲ್ಲಿ ಕೆಲವು ಡೆವಲಪರ್ಸ್ ಮತ್ತು ರಿಯಲ್ ಎಸ್ಟೇಟ್ನವ್ರಿಗೆ ಫೋನ್ ಮಾಡಿದರೆ ಸಾಕು, ಕೋಟಿಗಟ್ಟಲೆ ಹಣ ತಂದು ನಿನ್ನ ಕಾಲು ಕೆಳಗಿಡ್ತಾರೆ. 50 ಕೋಟಿ ಮಾಡಿಕೊಂಡು ಮತ್ತೆ ಜೈಲಿಗೆ ಬಂದರೂ ಸಾಕು, ರಾಜನ ಹಾಗೆ ಜೈಲಿನಲ್ಲಿ ಬದುಕ್ಬೋದು
ಎಂದು ತಲೆಗೆ ತುಂಬಿದ. ಶ್ಯಾಮ್ಗೆ ಸಹ ಇದು ಸರಿ ಎನ್ನಿಸಿತು. ಏಕೆಂದರೆ ಶ್ಯಾಮ್ ಹಿಂದೆ ಒಂದು ಅಭಿಮಾನಿ ಬಳಗ ಇತ್ತೇ ಹೊರತು ಯಾರ ಬಳಿಯೂ ದುಡ್ಡಿರಲಿಲ್ಲ. ಜೈಲಿನಲ್ಲಿ ದುಡ್ಡಿದ್ದರೆ ಕೆಲವು ಸವಲತ್ತುಗಳು ದೊರಕುತ್ತದೆ ಎನ್ನುವುದು ಶ್ಯಾಮ್ಗೂ ತಿಳಿದಿತ್ತು. ಹಾಗಾಗಿ ಕವಿರಾಜ್ನ ಈ ಪ್ಲಾನ್ಗೆ ಒಪ್ಪಿಕೊಂಡ. ಕವಿರಾಜ್ ತನಗಿದ್ದ ಪರಿಚಯದ ಮೂಲಕ ತನ್ನನ್ನು ಮತ್ತು ಶ್ಯಾಮ್ನನ್ನು ಕೋಲಾರದ ಜೈಲಿಗೆ ವರ್ಗಾಯಿಸಿಕೊಂಡ. ಸ್ವಲ್ಪ ದಿನಗಳಲ್ಲೇ ಬೇಲ್ ಮೇಲೆ ಹೊರಕ್ಕೆ ಬಂದ. ಹೊರಕ್ಕೆ ಬಂದ ತಕ್ಷಣವೇ ಶ್ಯಾಮ್ನನ್ನು ಜೈಲಿನಿಂದ ಎಸ್ಕೇಪ್ ಮಾಡಿಸುವ ಪ್ಲಾನ್ ಮಾಡಿದರು. ಆಗಸ್ಟ್ 28 ಬೆಳಗ್ಗೆ ಜೈಲಿನ ಮುಂಭಾಗವನ್ನು ಕ್ಲೀನ್ ಮಾಡುವವರು ಬಂದಿದ್ದರು. ಅಲ್ಲಿ ಚಿಕ್ಕಣ್ಣ ಎಂಬ ಗಾರ್ಡ್ ಸಹ ಇದ್ದನು. ಅದೇ ಸಮಯದಲ್ಲಿ ಶ್ಯಾಮ್ ಅಲ್ಲಿಗೆ ಬಂದು ಪೋರ್ಟಿಕೋ ಕ್ಲೀನ್ ಮಾಡಲೆಂದು ತೆಗೆದಿದ್ದ ಬಾಗಿಲ ಮೂಲಕ ಓಡಿ ಹೋದನು. ಆದರೆ ಅಲ್ಲಿ ಇದ್ದ ಗಾರ್ಡ್ ಚಿಕ್ಕಣ್ಣನಾಗಲಿ ಇನ್ನೊಬ್ಬ ಗಾರ್ಡ್ ನೀಲ್ಗಾರ್ ಆಗಲಿ ಶ್ಯಾಮ್ ಓಡಿ ಹೋದ 1.5 ಗಂಟೆಯವರೆಗೆ ತಮ್ಮ ಹಿರಿಯ ಅಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಲೇ ಇಲ್ಲ. ಹಾಗಾಗಿ ಅವರಿಬ್ಬರನ್ನೂ ಸಹ ಅರೆಸ್ಟ್ ಮಾಡಲಾಗಿತ್ತು. ಜೈಲಿನಿಂದ ಓಡಿ ಬಂದ ಶ್ಯಾಮ್ನನ್ನು ಕರೆದುಕೊಂಡು ಕವಿರಾಜ್ ತಮಿಳುನಾಡಿನ ಏರ್ಕಾಡಿಗೆ ಹೋದನು. ಅಲ್ಲಿ 15 ದಿನ ಓಡಾಡಿಕೊಂಡು ಇದ್ದನು. ಅವರಿಗಿದ್ದ ದೊಡ್ಡ ಸಮಸ್ಯೆ ಎಂದರೆ ಓಡಾಡಲು ವಾಹನ ಇಲ್ಲದಿದ್ದದ್ದು. ಅಲ್ಲಿ ಒಂದು ಕ್ವಾಲಿಸನ್ನು ಬಾಡಿಗೆಗೆ ತೆಗೆದುಕೊಂಡು ಮೆಟ್ಟೂರಿಗೆ ಬಂದನು. ಮೆಟ್ಟೂರಿನ ಹಿನ್ನೀರಿನ ಹತ್ತಿರ ಡ್ರೈವರ್ಗೆ ಕಾರು ನಿಲ್ಲಿಸಲು ಹೇಳಿ ಅವನ ಕುತ್ತಿಗೆಯನ್ನ ಹಗ್ಗದಿಂದ ಬಿಗಿದು ಕೊಲೆ ಮಾಡಿ ಅವನ ಹೆಣವನ್ನು ನೀರಿನಲ್ಲಿ ಹಾಕಿ ವಾಲಿಸ್ ತೆಗೆದುಕೊಂಡು ಹೊರಟರು. ಅಲ್ಲಿಂದ ಅವರು ಮೆಟ್ಟೂರು, ಕೃಷ್ಣಗಿರಿ ಮುಂತಾದ ಸ್ಥಳಗಳಲ್ಲಿ ತಿರುಗಾಡಿ ರಾಬರಿ ಮಾಡಲು ಯಾವ ಜಾಗಗಳು ಒಳ್ಳೆಯದು ಎಂದು ಪ್ಲಾನ್ ಸಹ ಮಾಡಿದ್ದರು. ತಪ್ಪಿಸಿಕೊಂಡು ಒಂದು ತಿಂಗಳು ಕಳೆದ ಮೇಲೆ ಶ್ಯಾಮ್ ಮತ್ತು ಕವಿರಾಜ್ ಬೆಂಗಳೂರಿಗೆ ವಾಪಸ್ ವಾಲಿಸ್ನಲ್ಲೇ ಬಂದರು. ಬೆಂಗಳೂರಿನಲ್ಲಿ ಮುಂದೆ ಮಾಡಬೇಕಾಗಿದ್ದ ಕೆಲಸಗಳ ಬಗ್ಗೆ ಯೋಜನೆಗಳನ್ನು ಸಹ ಹಾಕಿದ್ದರು. ಅಷ್ಟರೊಳಗೆ ಪೊಲೀಸರ ಬಲೆಗೆ ಬಿದ್ದಿದ್ದರು. ಆದರೆ ಶ್ಯಾಮ್ನ ಕಥೆ ಅಷ್ಟಕ್ಕೇ ಮುಗಿಯಲಿಲ್ಲ. ಒಂದು ಸಲ ಜೈಲಿನಿಂದ ಎಸ್ಕೇಪ್ ಆದ ರುಚಿ ಕಂಡಿದ್ದ ಶ್ಯಾಮ್ ಸುಮ್ಮನಿದ್ದದ್ದು 3 ವರ್ಷಗಳು ಮಾತ್ರ. ಈ ಸಲ ಅವನನ್ನು ಪರಪ್ಪನ ಅಗ್ರಹಾರದಲ್ಲೇ ಇರಿಸಲಾಗಿತ್ತು. ಆತನನ್ನ ಕೋರ್ಟಿಗೆ ಹಾಜರುಪಡಿಸಲು ಕರೆದುಕೊಂಡು ಹೋಗುವಾಗ ವಿಶೇಷ ಭದ್ರತೆಯನ್ನು ಒದಗಿಸಲಾಗುತ್ತಿತ್ತು. ಏಪ್ರಿಲ್ 6, 2010 ಶ್ಯಾಮ್ನನ್ನ ಕೋಲಾರದ ಕೋರ್ಟಿಗೆ ಹಾಜರುಪಡಿಸಲು ಪರಪ್ಪನ ಅಗ್ರಹಾರದ ಜೈಲಿನ ಸಿಬ್ಬಂದಿಗಳು ಒಂದು ವ್ಯಾನಿನಲ್ಲಿ ಕರೆದುಕೊಂಡು ಹೋದರು. ಕೋರ್ಟಿನಲ್ಲಿ ಹಾಜರುಪಡಿಸಿ ಮಧ್ಯಾಹ್ನ ಸುಮಾರು 3:30 ಬೆಂಗಳೂರು ಕಡೆಗೆ ವಾಪಸ್ಸು ಬರುವಾಗ ಚಿಕ್ಕ ತಿರುಪತಿಯ ಹತ್ತಿರ ಶ್ಯಾಮ್ ಉಚ್ಚೆ ಹೊಯ್ಯಬೇಕೆಂದು ಕೇಳಿದ್ದಾನೆ. ತಕ್ಷಣ ವ್ಯಾನ್ ನಿಲ್ಲಿಸಿ 2 ಸಿಬ್ಬಂದಿಗಳ ಜೊತೆ ಶ್ಯಾಮ್ನನ್ನ ಕೆಳಗೆ ಇಳಿಸಿದ್ದಾರೆ. ವ್ಯಾನ್ನಲ್ಲಿ ಇನ್ನೂ 4 ಜನ ಸಿಬ್ಬಂದಿಗಳು ಇದ್ದರು. ಅವರ ಪ್ರಕಾರ ಕೈಗೆ ಬೇಡಿ ಹಾಕಿದಂತೆಯೇ ಶ್ಯಾಮ್ ಚಿಕ್ಕ ತಿರುಪತಿ ಸರ್ಜಾಪುರ ರಸ್ತೆಯಲ್ಲಿ ಓಡಿ ಹೋದ. ಪೊಲೀಸರು 2 ಸುತ್ತು ಗುಂಡು ಹಾರಿಸಿದರೂ ಅವನಿಗೆ ತಾಗಲಿಲ್ಲ. ಆದರೆ ಶ್ಯಾಮ್ ಹೆಚ್ಚು ದಿನ ಪೊಲೀಸರಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ. ಆತ ತಪ್ಪಿಸಿಕೊಂಡ 17ನೇ ದಿನ ಕೋಲಾರ ಪೊಲೀಸ್ ಇನ್ಸ್ಪೆಕ್ಟರ್ ಮಲ್ಲೇಶ್ ಅವನನ್ನು ಹೊಸಕೋಟೆಯ ಹತ್ತಿರವೇ ಅರೆಸ್ಟ್ ಮಾಡಿದರು. ಮತ್ತೆ ಸಿಕ್ಕಿಬಿದ್ದ ಶ್ಯಾಮ್ ಒಂದು ಹೊಸ ಕತೆ ಪೊಲೀಸರಿಗೆ ಹೇಳಿದ್ದ.
ನನ್ನ ತಮ್ಮ ಜಾರ್ಜ್ನ ನವೀನ್ ಅನ್ನೋನ್ ಕೊಲೆ ಮಾಡ್ದ, ಅದಕ್ಕೆ ನವೀನ್ ವಿರುದ್ಧ ಸೇಡು ತಿರ್ಸ್ಕೊಳ್ಳೋಕೆ ನಾನು ತಪ್ಪಿಸಿಕೊಂಡೆ
ಎಂದು ಹೇಳಿದ. ಆದರೆ ಸುಮಾರು 12 ವರ್ಷಗಳಿಂದ ಜೈಲಿನಲ್ಲೇ ಇದ್ದ ಶ್ಯಾಮ್ಗೆ ತನ್ನ ಹಳೆಯ ಗ್ಯಾಂಗಿನ ಮೇಲೆ ಹಿಡಿತ ತಪ್ಪಿ ಹೋಗಿತ್ತು. ಆತ ನವೀನ್ಗೂ ಏನೂ ಮಾಡುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. 8 ಕೇಸುಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಶ್ಯಾಮ್ ಮೆಟ್ಟೂರಿನಲ್ಲಿ ಮಾಡಿದ ಡ್ರೈವರ್ ಕೊಲೆ ಕೇಸು ಮತ್ತು 2 ಬಾರಿ ಜೈಲಿನಿಂದ ತಪ್ಪಿಸಿಕೊಂಡ ಕೇಸುಗಳನ್ನು ತನ್ನ ತಲೆಯ ಮೇಲೆ ಎಳೆದುಕೊಂಡಿದ್ದ. ಅಲ್ಲಿಂದ ಮುಂದೆ ಆತ ಜೈಲಿನಿಂದ ತಪ್ಪಿಸಿಕೊಳ್ಳುವ ಯಾವುದೇ ಸಾಹಸಕ್ಕೆ ಕೈ ಹಾಕಲಿಲ್ಲ.
This episode is brought to you by MTR Seattle. Indulge in the timeless legacy of MTR restaurants and savor their South Indian vegetarian cuisines, which is a true culinary journey. And Maya Publishing. Turn your literary dreams into reality with Maya Publishing, where your story finds its voice and comes into life in print. Scripted story by Vinay Madhav. Narrated by Nandakumara GK. Sound design, recording, mixing and mastering by Yatish Pujari and Manoj Karthik and Satish at Haribo Creation Studio, Bangalore. Directed by Ratisha B.R. Executive producer Vinay Madhav and produced by Human Podium. This podcast is based on true stories and real life events. While we strive for accuracy and authenticity, certain aspects such as dialogue, pacing, and narrative sequence may have been enhanced or reconstructed for dramatic and entertainment purposes. Our intention is to provide a compelling and engaging listening experience while staying true to the essence of the stories being told. Keep in mind that some details may have been altered and condensed for storytelling reasons. We may refer to specific individuals or groups by their names in order to share stories, insights, or historical accounts. These references are intended to provide context and understanding and are based on publicly available information. We want to emphasize that these references are made solely for the purpose of providing accurate information and fostering a deeper understanding of our culture and society. We strive to approach these discussions with sensitivity and a commitment to treat all individuals and their stories with respect and sensitivity. This is made it very clear that this podcast is not with intent to hurt, disrespect, or encourage any person or people, institution, or community whatsoever.